ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ತಪ್ಪಾಗಿದ್ರೆ ಹೇಳಪ್ಪ, ಏ ತಮ್ಮ ನಿಲ್ಲಪ್ಪ, ತಪ್ಪಾಗಿದ್ರೆ ಹೇಳಪ್ಪ, ಇದ್ದುದನ್ನ ಹೇಳ್ತೀನಿ ಅಪ್ಪ, ದೇವರಿಂದ ದೂರಾದೆಯಪ್ಪ, ಇದ್ದುದನ್ನ ಹೇಳ್ತೀನಿ ಅಪ್ಪ, ದೇವರಿಂದ ದೂರಾದೆಯಪ್ಪ, ಏ ತಮ್ಮ ನಿಲ್ಲಪ್ಪ, ತಪ್ಪಾಗಿದ್ರೆ ಹೇಳಪ್ಪ, ಏ ತಮ್ಮ ನಿಲ್ಲಪ್ಪ, ತಪ್ಪಾಗಿದ್ರೆ ಹೇಳಪ್ಪ. ಕಿರೀಟ ನಿಂಗಾಗಿ ಇಟ್ಟಾನಲ್ಲೋ, ಕೃಪಾವರಗಳೆಂಬ ಕಿರೀಟ ನಿಂಗಾಗಿ ಇಟ್ಟಾನಲ್ಲೋ, ಹುಚ್ಚನಂತ ಯಾಕ ನೀನು ದೂರಾಗಿ ಹೋದೆಯಲ್ಲೋ, ಹುಚ್ಚನಂತ ಯಾಕ ನೀನು ದೂರಾಗಿ ಹೋದೆಯಲ್ಲೋ, ಹುಚ್ಚನಂತ ಯಾಕ ನೀನು ದೂರಾಗಿ ಹೋದೆಯಲ್ಲೋ, ಏ ತಮ್ಮ ನಿಲ್ಲಪ್ಪ, ತಪ್ಪಾಗಿದ್ರೆ ಹೇಳಪ್ಪ, ಏ ತಮ್ಮ ನಿಲ್ಲಪ್ಪ, ತಪ್ಪಾಗಿದ್ರೆ ಹೇಳಪ್ಪ. ನಡೆಸ್ತಾನ ಬಾಳಿನ ದೀಪ ಬೆಳಗ್ತಾನ, ಚಿಂತೆ ಮಾಡಿ ನಡೆಸ್ತಾನ ಬಾಳಿನ ದೀಪ ಬೆಳಗ್ತಾನ, ಚಿಂತೆ ಮಾಡಿ ನಡೆಸ್ತಾನ ಬಾಳಿನ ದೀಪ ಬೆಳಗ್ತಾನ, ಏ ತಮ್ಮ ನಿಲ್ಲಪ್ಪ, ತಪ್ಪಾಗಿದ್ರೆ ಹೇಳಪ್ಪ, ಏ ತಮ್ಮ ನಿಲ್ಲಪ್ಪ, ತಪ್ಪಾಗಿದ್ರೆ ಹೇಳಪ್ಪ. ಪ್ರೀತಿಯ ರಾಜನ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಬಾಬಿಲೋನಿನ ದ್ರಾಕ್ಷರಸ. ಪ್ರಿಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಮರ್ಮ ಬಾಬಿಲೋನ್ ಯಾವುದು ಎಂಬುದನ್ನು ನಾವು ಅರ್ತುಕೊಂಡೆವು. ಅದರ ಒಂದು ಗುಣಲಕ್ಷಣಗಳನ್ನು ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂಥ ವಿಚಾರ ಜೊತೆ ಹೋಲಿಸುವಾಗ ಅದು ನಮ್ಮೆಲ್ಲರಿಗೂ ಸಹ ಭಾಳ ಸ್ಪಷ್ಟವಾಗಿ ತಿಳಿಸತಕ್ಕಂಥದ್ದಾಗಿದೆ. ಆತ್ಮಿಕ ಬಾಬಿಲೋನ್, ಕೊನೆಯ ಕಾಲದಲ್ಲಿ ಬರತಕ್ಕಂತಹ ಆ ಬಾಬಿಲೋನ್ ಯಾರೆಂದರೆ ಅದು ಕತೋಲಿಕ ಸಭೆಯ ಪೋಪ್ ಮಾರ್ಗವನ್ನು ಸೂಚಿಸುತ್ತದೆ ಎಂಬುದನ್ನು ನಾವು ನೋಡಿದೆವು. ಆದರೆ ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ ಬಾಬಿಲೋನ್ ಬಿದ್ದಳು ಎಂಬುದಾಗಿ. ಆದರೆ ಅವಳ ಬೀಳುವಿಕೆಗೆ ಕಾರಣವೇನು ಎಂಬುದನ್ನು ಈ ದಿನದಲ್ಲಿ ನಾವು ನೋಡುವವರಾಗಿದ್ದೇವೆ. ಅದನ್ನು ನೋಡುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿ ಕರ್ತನೆ, ಸ್ವಾಮಿ, ಈ ಒಂದು ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಮಕ್ಕಳಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ಹೌದು ದೇವ, ಕೊನೆಯ ಕಾಲದಲ್ಲಿ ಬರತಕ್ಕಂಥ ಈ ಆತ್ಮಿಕ ಬಾಬಿಲೋನ್ ಬಿದ್ದು ಹೋಗಲು ಕಾರಣವೇನು? ಒಂದು ವೇಳೆ ಈ ಒಂದು ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳು ಬಾಬಿಲೋನ್ ಅಂತಕ್ಕಂತಹ ಈ ತಪ್ಪಾದ ವ್ಯವಸ್ಥೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಂಥ ಪಕ್ಷದಲ್ಲಿ ಅದು ಬಿದ್ದು ಹೋಗಲು ಕಾರಣವೇನು? ನಾನು ಒಂದು ವೇಳೆ ಆ ಒಂದು ತಪ್ಪಾದ ವ್ಯವಸ್ಥೆಯಲ್ಲಿ ಇದ್ದೇನಾ ಎಂಬುದನ್ನು ಈ ಒಂದು ಸಂದೇಶದ ಮೂಲಕವಾಗಿ ಅರಿತುಕೊಳ್ಳಲು ನೀ ಸಹಾಯ ಮಾಡು. ಅವರ ಹೃದಯದ ಮನಸ್ಸನ್ನು ನೀ ತೆಗೆಯ ಸ್ವಾಮಿ, ತೆರೆದು ಅವರ ಹೃದಯದಲ್ಲಿ ನೀನು ಮಾತನಾಡು. ಆ ನಿಮಿತ್ತವಾಗಿ ಅವರು ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಬಾಬಿಲೋನ್ ಬೀಳುವಿಕೆಗೆ ಕಾರಣವೇನು? ಇದನ್ನು ಅರಿತುಕೊಳ್ಳಲು ನಾವು ದಾನಿಯೇಲನ ಪುಸ್ತಕ 4ನೇ ಅಧ್ಯಾಯದಲ್ಲಿ ನೆಬುಕದ್ನೆಜರಿನಿಂದ ಕಟ್ಟಲ್ಪಟ್ಟಂತಹ ಆ ಒಂದು ಬಾಬಿಲೋನ್ ಆ ವಿಚಾರವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಆವಾಗ ಮಾತ್ರ ಯಾಕೆ ಕೊನೆಯ ಕಾಲದಲ್ಲಿ ಬರ್ತಕ್ಕಂತಹ ಆ ಒಂದು ಆತ್ಮಿಕ ಬಾಬಿಲೋನ್ ಬಿದ್ದು ಹೋಗ್ತಕ್ಕಂಥದ್ದಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಯಾಕೆಂದರೆ ದೇವರು ಪ್ರಕಟಣೆ ಪುಸ್ತಕವನ್ನು ಹಳೆಯ ಒಡಂಬಡಿಕೆಯಲ್ಲಿ ನಡೆದಂತಹ ಘಟನೆಗಳನ್ನು ತೆಗೆದುಕೊಂಡು ಕೊನೆಯ ಕಾಲದಲ್ಲಿ ನಡೀತಕ್ಕಂಥ ಘಟನೆಗಳ ಜೊತೆ ಆತ್ಮಿಕ ಅರ್ಥದೊಂದಿಗೆ ಸಾಂಕೇತಿಕವಾಗಿ ತಿಳಿಸಿದ್ದಾರೆ. ಅದಕ್ಕೋಸ್ಕರ ನಾವು ಹಳೆಯ ಒಡಂಬಡಿಕೆಯಲ್ಲಿ ನಡೆದಂತಹ ಘಟನೆಗಳನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಆ ಒಂದು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹಾಗಾಗಿ ಪ್ರಿಯ ಕೇಳುಗರೆ, ದಾನಿಯೇಲನ ಪುಸ್ತಕ 4ನೇ ಅಧ್ಯಾಯದಲ್ಲಿ ನೆಬುಕದ್ನೆಜರನು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳಲು ಈ ರೀತಿಯಾಗಿ ಹೇಳಿದನು, ಇದು ನಾನು ಕಟ್ಟಿದ ಬಾಬಿಲೋನ್ ನನ್ನ ಮಹಿಮೆಗಾಗಿ ಎಂದು ಹೇಳಿದನು. ಅವನ ಅಹಂಕಾರದ ನಿಮಿತ್ತವಾಗಿ ದೇವರು ಅವನನ್ನು ತಳ್ಳಿ ಅವನಿಗೆ ಮನುಷ್ಯನ ಹೃದಯ ಹೋಗಿ ಮೃಗದ ಹೃದಯ ಬಂತು. ಅವನು 7 ವರ್ಷಗಳ ಕಾಲ ಹುಲ್ಲನ್ನು ತಿನ್ನುತ್ತಿದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಈ ಬಾಬಿಲೋನ್ ಬೀಳುವಿಕೆಗೆ ಕಾರಣವೇನು? ಇದು ನಿಜವಾದ ಬಾಬಿಲೋನ್, ನಿಜವಾದಂತಹ ಬಾಬಿಲೋನ್ ಹೇಗೆ ಬಿದ್ದು ಹೋಯಿತು, ಈ ನಿಜವಾದಂತಹ ಬಾಬಿಲೋನ್ ಬೀಳಲು ಕಾರಣವೇನು ಎಂಬುದನ್ನು ನಾವು ನೋಡುವಾಗ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಡ್ತಕ್ಕಂತಹ ಈ ಒಂದು ಬಾಬಿಲೋನ್ ಇದು ತಪ್ಪಾದಂತಹ ಸಭೆಯನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯಾಕೆಂದರೆ ಬಾಬಿಲೋನ್ ಬಿದ್ದಳು ಅಂದರೆ ಅದು ಸ್ತ್ರೀಯನ್ನು ಸಂಭೋಗಿಸಿ ಹೇಳುವಂತಹ ಒಂದು ಶಬ್ದವಾಗಿದೆ. ಅಂದರೆ ಸ್ತ್ರೀ ಅಂತಕ್ಕಂಥದ್ದು ಸತ್ಯವೇದದಲ್ಲಿ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಈ ಸ್ತ್ರೀ ಅತಿ ಜಾರತ್ವ ಎಂಬ ದ್ರಾಕ್ಷರಸವನ್ನು ಕುಡಿಸಿದಳು. ಅಂದರೆ ಜಾರಸ್ತ್ರೀ ಅಂದರೆ ತಪ್ಪಾದಂತಹ ಸ್ತ್ರೀ, ಅಂದರೆ ತಪ್ಪಾದಂಥ ಸಭೆಯನ್ನು ಇದು ಹೋಲಿಸ್ತಕ್ಕಂಥದ್ದಾಗಿದೆ. ಆತ್ಮಿಕ ಬಾಬಿಲೋನ್ ಇದಾಗಿದೆ. ಹಾಗಾಗಿ ನಿಜವಾದ ಬಾಬಿಲೋನ್ ಅಲ್ಲ. ಈ ಒಂದು ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಡ್ತಕ್ಕಂತಹ ಈ ಬಾಬಿಲೋನಿಗೂ, ದಾನಿಯೇಲನ ಪುಸ್ತಕದಲ್ಲಿ ತಿಳಿಸಲ್ಪಡ್ತಕ್ಕಂತಹ ಆ ಬಾಬಿಲೋನಿಗೂ ಇರ್ತಕ್ಕಂತಹ ಒಂದು ಸಂಬಂಧ ಏನೆಂದರೆ, ಆ ಬಾಬಿಲೋನ್ ಸಹ ತನ್ನನ್ನು ತಾನು ಹೆಚ್ಚಿಸಿಕೊಳ್ತು. ಈ ಬಾಬಿಲೋನ್ ಸಹ ತನ್ನನ್ನು ತಾನು ಹೆಚ್ಚಿಸಿಕೊಳ್ತಕ್ಕಂಥದ್ದಾಗಿದೆ. ಆ ಬಾಬಿಲೋನಿನಲ್ಲಿ ಆ ಒಂದು ರಾಜ ದೇವರ ಆಲಯದಿಂದ ತಂದಂತಹ ಆ ಒಂದು ಪಾನಪಾತ್ರೆಯಲ್ಲಿ ಮತ್ತು ಬರೆಸ್ತಕ್ಕಂತಹ ಆ ದ್ರಾಕ್ಷಾರಸವನ್ನು ಹಾಕಿ ದೇವರ ಆಲಯದ ಪಾನಪಾತ್ರೆಯನ್ನು ಅವನು ಅಸಹ್ಯವಾಗಿ ಮಾಡಿದನು, ಅಶುದ್ಧಪಡಿಸಿದನು. ಈ ಒಂದು ರಾಜನು ಸಹ ದಾನಿಯೇಲನ ಪುಸ್ತಕ 5:22-23 ನಾವು ನೋಡುವುದಾದರೆ ಅಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ನೀನು ಇದನ್ನೆಲ್ಲ ತಿಳಿದುಕೊಂಡು ನಿನ್ನ ಹೃದಯವನ್ನು ತಗ್ಗಿಸದೆ. ಯಾವುದನ್ನೆಲ್ಲ ತಿಳಿದುಕೊಂಡು ಅಂದರೆ, ರಾಜನಾದಂಥ ನೆಬುಕದ್ನೆಜರನ ಜೀವಿತದಲ್ಲಿ ನಡೆದಂತಹ ಘಟನೆಗಳನ್ನು ತಿಳಿದುಕೊಂಡಂತಹ ಅವನ ಮೊಮ್ಮಗನಾದಂತಹ ಬೆಲ್ಶಾಚರನು ಎಲ್ಲವನ್ನ ತಿಳಿದುಕೊಂಡಾಗಲೂ ಸಹ ಅವನು ಏನು ಮಾಡಿದನು ಎಂಬುದಾಗಿ ನೋಡಬೇಕಾದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ದೇವರ ಆಲಯದಿಂದ ಯೆರೂಸಲೇಮಿನಿಂದ ತಂದಂತಹ ಆ ಒಂದು ಪಾನ ಪಾತ್ರೆಗಳಲ್ಲಿ ಬಾಬಿಲೋನಿನ ಮತ್ತು ಬರೆಸ್ತಕ್ಕಂತಹ ದ್ರಾಕ್ಷಾರಸವನ್ನು ಹಾಕಿ ಕುಡಿದನು. ರಾಜನಾದಂಥ ನೆಬುಕದ್ನೆಜರನು ದೇವರ ಬಗ್ಗೆ ಚೆನ್ನಾಗಿ ಅರಿತುಕೊಂಡಿದ್ದನು. ಪರಲೋಕದ ದೇವರ ಒಂದು ಕಾರ್ಯಗಳನ್ನು ಅವನು ದಾನಿಯೇಲ ಶಾದ್ರಕ್ ಮೇಶಕ್ ಅಭಿಜ್ಞಗಳ ಮೂಲಕವಾಗಿ ಅರಿತುಕೊಂಡಿದ್ದನು. ಅದನ್ನು ವಿಚಾರವನ್ನು ಅವನ ಮೊಮ್ಮಗನು ಸಹ ಅರಿತುಕೊಳ್ಳಬೇಕಾಗಿತ್ತು. ಅದಕ್ಕೆ ದೇವರು ಹೇಳ್ತಕ್ಕಂಥರಾಗಿದ್ದಾರೆ, ನೀನು ಇದನ್ನೆಲ್ಲ ತಿಳಿದುಕೊಂಡು ಏನು ನಡೆಯಿತು ದಾನಿಯೇಲನ ಜೀವಿತದಲ್ಲಿ, ಏನು ನಡೆಯಿತು ನೆಬುಕದ್ನೆಜರನ ಜೀವಿತದಲ್ಲಿ ಅದನ್ನು ಅರಿತುಕೊಂಡಾಗಲೂ ಸಹ ಅವನು ಮನ ತಿರುಗದೆ ಈ ಒಂದು ಅಸಹ್ಯವಾದಂತಹ ಅಶುದ್ಧವಾದಂತಹ ಒಂದು ಪರಿಶುದ್ಧವಾದ ಆಲಯದ ಪಾತ್ರೆಯಲ್ಲಿ ಅಶುದ್ಧವಾದಂತಹ ದ್ರಾಕ್ಷರಸವನ್ನು ಕುಡಿದ ನಿಮಿತ್ತವಾಗಿ ಅಂದು ಆ ಒಂದು ಬಾಬಿಲೋನ್ ಪಟ್ಟಣ ಬಿದ್ದು ಹೋಯಿತು ಎಂಬುದನ್ನು ದಾನಿಯೇಲನ ಪುಸ್ತಕ 5 ನಾವು ನೋಡ್ತಕ್ಕಂಥರಾಗಿದ್ದೇವೆ. ಅರಸನಿಂದ ಹಿಡಿದು ಅವನ ಪತ್ನಿ ಉಪಪತ್ನಿಗಳು ಹಾಗೂ ಬಾಗಿಲನ್ನು ಕಾಯುವಂತಹ ಆ ಒಂದು ಜವಾನನವರೆಗೂ ಸಹ ಎಲ್ಲರೂ ಕುಡಿದು ಮಕ್ತರಾಗಿದ್ದರು. ಈ ಸಂದರ್ಭವನ್ನು ಅರಿತುಕೊಂಡಂತಹ ಮೇದೋ ಪಾರಸಿಯ ಅರಸರಾದಂತಹ ಕೋರೆಸ್ ಮತ್ತು ದಾರವೇಷನ್ ರಾಜರು ಆ ರಾತ್ರಿ ಬಂದು ಬೆಲ್ಸಿಯಾಚರನ್ನು ಶಿರಶ್ಛೇದನ ಮಾಡಿ ಆ ಒಂದು ಪಟ್ಟಣವನ್ನು ಹಿಡಿದುಕೊಂಡರು ಎಂಬುದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಕಾರಣವೇನೆಂದರೆ, ಅವತ್ತು ಬಾಬಿಲೋನಿನ ಎಲ್ಲ ಜನರು ಸಹ ಆ ಒಂದು ದ್ರಾಕ್ಷರಸವನ್ನು ಕುಡಿದು ಮತ್ತರಾದ ನಿಮಿತ್ತವಾಗಿ. ಅದೇ ರೀತಿಯಲ್ಲಿ ದೇವರು ಪ್ರಕಟಣೆ ಪುಸ್ತಕ 14:15 ಯಾಕೆ ಬಾಬಿಲೋನ್ ಮಹಾನಗರಿ ಬಿದ್ದು ಹೋದಳು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಅವಳು ತನ್ನ ಅತಿ ಜಾರತ್ವ ಎಂಬ ದ್ರಾಕ್ಷರಸವನ್ನು ಸಕಲ ಜನರಿಗೂ ಕುಡಿಯುವುದಕ್ಕೆ ಕೊಟ್ಟಳು. ಇಲ್ಲಿ ನಿಜವಾದಂಥ ಬಾಬಿಲೋನ್ ನಿಜವಾದಂಥ ದ್ರಾಕ್ಷರಸ, ಆದರೆ ಈ ಕೊನೆಯ ಕಾಲದಲ್ಲಿ ಬರತಕ್ಕಂಥದ್ದು ಆತ್ಮಿಕ ಬ್ಯಾಬಿಲೋನ್. ಆತ್ಮಿಕ ಅರ್ಥದಲ್ಲಿ ದ್ರಾಕ್ಷರಸವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಈ ಆತ್ಮಿಕ ಬ್ಯಾಬಿಲೋನ್ ಅದು ನಮ್ಮೆಲ್ಲರಿಗೂ ಗೊತ್ತಿದೆ, ಅದು ಕಥೋಲಿಕ ಸಭೆಯ ಪೋಪ್ ಮಾರ್ಗವನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಅದು ಸಕಲ ಜನರಿಗೂ ಈ ಮತ್ತು ಬರ್ತಕ್ಕಂತಹ ದ್ರಾಕ್ಷರಸವನ್ನು ಅಶುದ್ಧವಾದಂತಹ ತಪ್ಪಾದಂತಹ ಬೋಧನೆಯನ್ನು ಎಲ್ಲರಿಗೂ ಸಹ ಕುಡಿಸಿದಳು. ಅದೇ ರೀತಿಯಾಗಿ ಆ ಬಾಬಿಲೋನ್ ಸಹ ಪರಿಶುದ್ಧವಾದಂತಹ ಪಾತ್ರೆಯಲ್ಲಿ ಉಳಿಯಿರ್ತಕ್ಕಂತಹ ಮತ್ತು ಬರೆಸ್ತಕ್ಕಂತಹ ದ್ರಾಕ್ಷರಸವನ್ನು ಕುಡಿಸಿದ ರೀತಿಯಲ್ಲಿಯೇ ಈ ಬಾಬಿಲೋನ್ ಸಹ ಪರಿಶುದ್ಧ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ತನ್ನ ಒಂದು ವಾಕ್ಯವನ್ನು, ತಪ್ಪಾದಂಥ ಬೋಧನೆಯನ್ನು, ತಪ್ಪಾದಂಥ ಸತ್ಯವನ್ನು ಅನೇಕ ಜನರಿಗೆ, ಅನೇಕ ಸಭೆಗಳಿಗೆ ಬಿತ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸತ್ಯವೇದದಲ್ಲಿ ದ್ರಾಕ್ಷರಸ ಬೋಧನೆಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅದನ್ನು ನಾವು ಪೌಲನು ಕೊರಂತ್ಯದವರಿಗೆ ಬರೆದ 5:8 ಓದಬೇಕಾದರೆ ಅಲ್ಲಿ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದ ಕಾರಣ ನಾವು ಹಳೇ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯಿಂದ ಹಬ್ಬವನ್ನು ಆಚರಿಸೋಣ ಎಂಬುದಾಗಿ ಪೌಲನು ಹೇಳುವಂತೆವನಾಗಿದ್ದಾನೆ. ಈ ವಾಕ್ಯದಲ್ಲಿ ಹುಳಿಯನ್ನು ಯಾವುದಕ್ಕೆ ಪೌಲ ಹೋಲಿಸಿದ್ದಾನೆ ಎಂಬುದಾಗಿ ನಾವು ನೋಡಬೇಕಾದರೆ, ದುಷ್ಟತ್ವ, ದುರ್ಮಾರ್ಗತ್ವ ಪಾಪಕ್ಕೆ ಹೋಲಿಸಲಾಗಿದೆ. ಅಂದರೆ ದ್ರಾಕ್ಷಾರಸದಲ್ಲಿ ಎರಡು ವಿಧವಾದಂತಹ ದ್ರಾಕ್ಷಾರಸವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಒಂದು ಹುಳಿ ಇರ್ತಕ್ಕಂಥ ದ್ರಾಕ್ಷಾರಸ, ಮತ್ತೊಂದು ಹುಳಿ ಇಲ್ಲದಂತಹ ದ್ರಾಕ್ಷಾರಸ. ನಾವು ಕರ್ತನ ರಾತ್ರಿ ಭೋಜನವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹುಳಿ ಇಲ್ಲದ ದ್ರಾಕ್ಷಾರಸವನ್ನು, ಹುಳಿ ಇಲ್ಲದ ರೊಟ್ಟಿಯನ್ನು ತೆಗೆದುಕೊಳ್ತಕ್ಕಂಥವರಾಗಿದ್ದೇವೆ. ಈ ಹುಳಿ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ ಪಾಪವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಈ ಹುಳಿ ದ್ರಾಕ್ಷಾರಸ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ ಪಾಪದ ಸಂಕೇತಿಕವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ನಾವು ಹುಳಿ ಇಲ್ಲದ ರೊಟ್ಟಿ, ಹುಳಿ ಇಲ್ಲದ ದ್ರಾಕ್ಷಾರಸವನ್ನು ತೆಗೆದುಕೊಳ್ತಕ್ಕಂಥವರಾಗಿದ್ದೇವೆ. ಆದರೆ ಇಲ್ಲಿ ಬ್ಯಾಬಿಲೋನ್ ಮಹಾನಗರ ಆ ಜಾರಸ್ತ್ರಿ ತನ್ನ ಅತಿ ಜಾರತ್ವ ಎಂಬ ದ್ರಾಕ್ಷಾರಸವನ್ನು ಕುಡಿಸಿದಳು ಎಂದರೆ, ಜಾರತ್ವ ಎಂದರೆ ಆತ್ಮಿಕ ವಿಚಾರ. ಹೇಗೆ ದೇವರು ಇಸ್ರಾಯೇಲ್ ಜನರಿಗೆ ತನ್ನ ಜನಾಂಗವಾಗಿ, ತನ್ನ ಸಭೆಯಾಗಿ ಕರೆದನು, ಅದನ್ನು ನಾವು ವಿಮೋಚನಾ ಕಾಂಡ 19:4-8 ತನಕ ನಾವು ಓದುವುದಾದರೆ, ಇಸ್ರಾಯೇಲ್ ಜನರು ಐಗುಪ್ತದಿಂದ ಬಿಡುಗಡೆ ಆದ ಸಂದರ್ಭದಲ್ಲಿ ದೇವರು ಅವರನ್ನು ಕರೆದು ಒಂದು ರಾಷ್ಟ್ರವಾಗಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಕ್ಕಂಥವರಾಗಿದ್ದಾವೆ. ಆ ಒಡಂಬಡಿಕೆ ಏನೆಂದರೆ, ನಾನು ಕೊಡುವ ಆಜ್ಞೆಗಳನ್ನು ಸಂಪೂರ್ಣವಾಗಿ ಪಾಲಿಸಬೇಕು ಎಂಬುದಾಗಿ ಮೋಶೆಯ ಮುಖಾಂತರವಾಗಿ ದೇವರು ಇಸ್ರಾಯೇಲ್ ಜನಗಳ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಇಸ್ರಾಯೇಲ್ ಜನಗಳು ಸಹ ದೇವರ ಮುಂದೆ ಹೇಳುವಂಥವರಾಗಿದ್ದಾರೆ, ಹೌದು ನೀನು ಹೇಳಿದಂತಹ ಎಲ್ಲ ಕಾರ್ಯಗಳಿಗೂ, ಪ್ರತಿಯೊಂದು ಮಾತುಗಳಿಗೂ ನಾವು ವಿಧೇಯರಾಗುತ್ತೇವೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಆದರೆ ಇಸ್ರಾಯೇಲ್ ಜನರು ಈ ಒಡಂಬಡಿಕೆಯನ್ನು ತಮ್ಮ ಜೀವಿತದಲ್ಲಿ ಸದಾಕಾಲ ಹಿಂಬಾಲಿಸಿದರೆ ಎಂಬುದಾಗಿ ನಾವು ಪ್ರಶ್ನೆಯನ್ನು ಮಾಡುವುದಾದರೆ, ಅವರು ದೇವರ ಜೊತೆಯಲ್ಲಿ ಅಂದು ಮಾಡಿಕೊಂಡಂತಹ ಒಡಂಬಡಿಕೆಯನ್ನು, ಆ ಒಡಂಬಡಿಕೆ ಎಂತಹ ಒಡಂಬಡಿಕೆ ಎಂದರೆ ಅದು ಒಂದು ಮದುವೆಯ ಒಡಂಬಡಿಕೆ. ದೇವರು ಮೊದಲಿಂಗನಾಗಿ, ಸಭೆ ಮೊದಲ ಗೀತಿಯಾಗಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ. ಗಂಡ ಹೆಂಡತಿಯ ನಡುವೆ ಹೇಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಕ್ಕಂಥವರಾಗಿದ್ದಾರೋ, ಹಾಗೆ ದೇವರು ಸಹ ಇಸ್ರಾಯೇಲ್ ಜನಗಳನ್ನು ಒಂದು ಸಭೆ ಆಗಿ, ಆ ಸಭೆಗೆ ಕ್ರಿಸ್ತನು ತಲೆ ಆಗಿ, ಕ್ರಿಸ್ತನು ಗಂಡನಾಗಿ ಒಂದು ಮದುವೆ ಸಂಬಂಧದ ಒಡಂಬಡಿಕೆಯನ್ನು ಮಾಡಿಕೊಂಡರು. ಆದರೆ ಇಸ್ರಾಯೇಲ್ ಜನಗಳು ಈ ಒಡಂಬಡಿಕೆಯಲ್ಲಿ ನಿಲ್ಲಲಿಲ್ಲ. ಅದನ್ನು ನಾವು ದೇವರ ವಾಕ್ಯದಲ್ಲಿ ಪ್ರವಾದಿಯಾದ ಯೆರೆಮೀಯನ ಪುಸ್ತಕದಲ್ಲಿ 31:32 ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ, ನಾನು ಅವರ ತಂದೆಗಳು ಮಾಡುವ ಒಡಂಬಡಿಕೆ ಆಗಲ್ಲ, ಆ ನನ್ನ ಒಡಂಬಡಿಕೆಯನ್ನು ಅವರು, ನಾನು ಅವರ ಯಜಮಾನನಾಗಿದ್ದಾಗಿಯೂ ಮೀರಿದರೆಂದರು ತಿಳಿಸಿದರು. ದೇವರೇ ಅವರ ಯಜಮಾನನಾಗಿದ್ದನು, ದೇವರೇ ಎಲ್ಲದಕ್ಕೂ ಮುಖ್ಯಸ್ಥನಾಗಿದ್ದನು, ಅವರನ್ನು ನಡೆಸಿಕೊಂಡು ಬಂದಿದ್ದನು. ಆದರೆ ಅವರು ಆ ಒಡಂಬಡಿಕೆಯನ್ನು ಮೀರಿದರು ಎಂಬುದಾಗಿ ಯೆರೆಮೀಯನ ಮುಖಾಂತರವಾಗಿ ದೇವರು ಪ್ರವಾದನೆಯಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ರೀತಿಯಾಗಿ ದೇವರ ಒಡಂಬಡಿಕೆಯನ್ನು ಮೀರಿದಂತಹ ಇಸ್ರಾಯೇಲ್ ಜನಗಳು ಯಾವ ರೀತಿಯಲ್ಲಿ ಈ ವ್ಯಭಿಚಾರಕ್ಕೆ, ಯಾವ ರೀತಿಯಲ್ಲಿ ಈ ಒಂದು ತಪ್ಪಾದಂಥ ಕಾರ್ಯಕ್ಕೆ, ಆತ್ಮಿಕಾದಂಥ ವ್ಯಭಿಚಾರಕ್ಕೆ ಒಳಗಾದರು ಅಂದರೆ, ಒಬ್ಬನೇ ದೇವರು ಅವರನ್ನು ಸಂಪೂರ್ಣವಾಗಿ ಇಸ್ರಾಯೇಲ್ ದೇಶದಿಂದ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದನು. ಆದರೆ ಈ ಜನಗಳು ಆ ಒಂದು ಇಸ್ರಾಯೇಲ್ನಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ, ಎಜಿಕೇಲ್ನ ಪುಸ್ತಕ 16 ನಾವು ಓದುವುದಾದರೆ, ಇಡೀ ಅಧ್ಯಾಯದಲ್ಲಿ ಆ ಒಂದು ವ್ಯವಿಚಾರದ ಬಗ್ಗೆ, ಇಸ್ರಾಯೇಲ್ ಜನಗಳು ಮಾಡಿದಂತಹ ವ್ಯವಿಚಾರದ ಬಗ್ಗೆ ದೇವರು ತಿಳಿಸುವಂತವರಾಗಿದ್ದಾರೆ. ಎಜಿಕೇಲ್ನ ಪುಸ್ತಕ 16:28-30 ನಾವು ಓದುವುದಾದರೆ, ಅಲ್ಲಿನ ತಾತ್ಪರ್ಯ ಈ ರೀತಿಯಾಗಿ ಹೇಳ್ತಕ್ಕಂಥದ್ದಾಗಿದೆ, ಇಸ್ರಾಯೇಲರು ಐಗುಪ್ತರ ಜೊತೆಯಲ್ಲಿಯೂ, ಅಸೂರ್ಯರ ಜೊತೆಯಲ್ಲಿಯೂ, ಕಸ್ದಿಯರ ಜೊತೆಯಲ್ಲಿಯೂ, ಕಾನಾನ್ ಜನಗಳ ಜೊತೆಯಲ್ಲಿಯೂ, ಅನೇಕ ಜನಗಳ ಜೊತೆಯಲ್ಲಿಯೂ ಅವರ ದೇವತೆಗಳನ್ನು, ಅವರ ವಿಗ್ರಹಗಳನ್ನು ಮಾಡಿಕೊಂಡು ಪರಲೋಕದ ದೇವರಿಗೆ ವಿರುದ್ಧವಾಗಿ ಈ ವಿಗ್ರಹಗಳಿಗೆ ಅವರು ಮಹಿಮೆಯನ್ನು ಸಲ್ಲಿಸಿದರು. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನನಗೆ ಸಲ್ಲಿಸಬೇಕಾದಂಥ ಮಹಿಮೆಯನ್ನು ಮತ್ತೊಬ್ಬರಿಗೆ ಸಲ್ಲಿಸಕೂಡದು ಎಂಬುದಾಗಿ. ಆದರೆ ಈ ಕೊನೆ ಕಾಲದಲ್ಲಿ ಬರತಕ್ಕಂತಹ ಆತ್ಮಿಕ ಬ್ಯಾಬಿಲೋನ್ ಸಹ ಇದೇ ರೀತಿಯಾಗಿ ಮಾಡ್ತಕ್ಕಂಥದ್ದಾಗಿದೆ. ಅನೇಕ ವಿಗ್ರಹಗಳನ್ನು ಕ್ರಿಸ್ತನ ಹೆಸರಿನಲ್ಲಿ ಸಭೆಗೆ ತಂದಿರತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೇಗೆ ಇಸ್ರಾಯೇಲ್ ಜನರು ಸ್ವಂತ ಜನರಾಗಿ ದೇವರು ಆಯ್ಕೆ ಮಾಡಿಕೊಂಡಿದ್ದನು, ಆದರೆ ಆತನಿಗೆ ಮಹಿಮೆ ಸಲ್ಲಿಸುವುದನ್ನು ಬಿಟ್ಟು ಇವರು ದೇವರಿಗೆ ಅವಿಧೇಯರಾಗಿ ದೇವತೆಗಳನ್ನು, ಅನೇಕ ವಿಗ್ರಹಗಳನ್ನು ಮಾಡಿಕೊಂಡು ವ್ಯಭಿಚಾರ ಮಾಡಿದರು. ಅದೇ ರೀತಿಯಲ್ಲಿ ಕ್ರೈಸ್ತ ಸಭೆಯು ಸಹ ಇಸ್ರಾಯೇಲ್ ರೀತಿಯಲ್ಲಿ ಮಾಡಿತು. ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11:2 ನಾವು ಹೀಗಾಗಲೇ ಓದಿದಂತಹ ಆ ಒಂದು ವಾಕ್ಯ ಏನೆಂದರೆ, ಪೌಲನು ತಿಳಿಸುವಂಥವನಾಗಿದ್ದಾನೆ, ಕ್ರಿಸ್ತನೆಂಬ ಪುರುಷನಿಗೆ ಶುದ್ಧ ಕನ್ನಿಕೆಯಾಗಿ ನಿಮ್ಮನ್ನು ನಾನು ಅರ್ಪಿಸುತ್ತೇನೆ ಎಂಬುದಾಗಿ ತಿಳಿಸುವಂಥವನಾಗಿದ್ದಾನೆ. ಆದರೆ ಕ್ರಿಸ್ತನ ಸಭೆಯ ಗುಣವೇನು? ನಿಜವಾದಂಥ ಕ್ರಿಸ್ತನ ಸಭೆಯ ಗುಣವೇನೆಂದರೆ, ಪ್ರಕಟಣೆ ಪುಸ್ತಕ 12:17 ತಿಳಿಸತಕ್ಕಂಥದ್ದಾಗಿದೆ. ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸು ಕ್ರಿಸ್ತನ ವಿಷಯವಾದಂಥ ಸಾಕ್ಷಿಯನ್ನು ಹೇಳುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೋದನು ಎಂಬುದಾಗಿ. ದೇವರ ನಿಜವಾದ ಸಭೆ, ಕ್ರಿಸ್ತನ ಸಭೆಯ ಒಂದು ನಿಜವಾದಂಥ ಗುಣ ಏನೆಂದರೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥದ್ದು. ಇಸ್ರಾಯೇಲ್ ಜನಗಳು ದೇವರ ಮಕ್ಕಳಾಗಿ ದೇವರ ಸಭೆಯಾಗಿ ಹಾರಿಸಿಕೊಂಡರು. ಆದರೆ ಇಸ್ರಾಯೇಲ್ ಜನಗಳು ದೇವರ ಆಜ್ಞೆಯನ್ನು ಕೈಗೊಂಡು ನಡೆದೆ ಆತನಿಗೆ ವಿರುದ್ಧವಾಗಿ ದಂಗೆದ್ದು ವಿಗ್ರಹ ಆರಾಧನೆಗೆ ಒಳಗಾದರು. ಹಾಗಾಗಿ ಅವರು ಆತ್ಮಿಕ ವ್ಯವಿಚಾರಕ್ಕೆ ಒಳಗಾದರು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಲ್ಲಿ ಕ್ರಿಸ್ತ ಸಕ 321 ಕಾನ್ಸ್ಟೆಂಟೆನ್ ನೋಬಲೆ ಎನ್ನುವಂತಹ ಅನ್ನೇ ರೋಮ್ ಸಾಮ್ರಾಜ್ಯದ ಅರಸನೊಂದಿಗೆ ಧಾರ್ಮಿಕವಾಗಿ ಈ ಸಭೆ ವ್ಯವಿಚಾರಕ್ಕೆ ಒಳಗಾಯಿತು. ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಎಂದಿಗೂ ಸಹ ರಾಜಕೀಯ ಮತ್ತು ಧಾರ್ಮಿಕ ಎರಡೂ ಸಹ ಒಂದಾಗಬಾರದು. ಆದರೆ ಈ ಒಂದು ಕಾಲಘಟ್ಟದಲ್ಲಿ ರಾಜಕೀಯ ಜೊತೆ ಧಾರ್ಮಿಕ ಒಂದಾಗಿ ಸೇರಿ ಆತ್ಮಿಕ ವ್ಯವಿಚಾರ ಏರ್ಪಟ್ಟಿತು. ನಂತರ ಸಭೆಗೆ ವಿಗ್ರಹಾರಾಧನೆ, ಸತ್ಯವೇದಕ್ಕೆ ವಿರುದ್ಧವಾದಂಥ ಕಾರ್ಯಗಳು ಬಂದು ಸಭೆಗೆ ಎಲ್ಲ ರೀತಿಯ ಅಸಹ್ಯ ಕಾರ್ಯಗಳು ಉಂಟಾಯಿತು. ಹೇಗೆಂದರೆ, ಅಂದು ಇಸ್ರಾಯೇಲ್ ಜನಗಳು ಎಜಕೇಲ್ನ ಪುಸ್ತಕ 8:4 ನಾಲ್ಕು ಅಸಹ್ಯ ಕಾರ್ಯಗಳನ್ನು ದೇವರು ತೋರಿಸುವವರಾಗಿದ್ದಾರೆ. ನಾಲ್ಕು ಅಸಹ್ಯ ಕಾರ್ಯಗಳು ಏನೆಂಬುದಾಗಿ ನಾವು ನೋಡಬೇಕಾದರೆ, ಮೊದಲನೇದಾಗಿ ವಿಗ್ರಹ ಆರಾಧನೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಆದರೆ ಇಸ್ರಾಯೇಲ್ ಜನಗಳು ವಿಗ್ರಹ ಆರಾಧನೆಗೆ ಒಳಗಾದರು. ಎರಡನೇದಾಗಿ, ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಯಾವ ವಿಗ್ರಹಗಳನ್ನು ಮೂರ್ತಿಗಳನ್ನು ಮಾಡಿಕೊಂಡು ಅವುಗಳಿಗೆ ಅಡ್ಡ ಬೀಳಬಾರದು ಎಂಬುದಾಗಿ. ಆದರೆ ಇಸ್ರಾಯೇಲ್ ಜನರು ಗೋಡೆಗಳಲ್ಲಿ ಅಸಹ್ಯವಾದಂತಹ ಕ್ರಿಮಿ ಕೀಟಗಳ ವಿಗ್ರಹಗಳನ್ನು ಮಾಡಿಕೊಂಡರು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ನನ್ನ ನಾಮವನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಆದರೆ ಇಸ್ರಾಯೇಲ್ ಜನರು ದೇವರ ಆಲಯದಲ್ಲಿ ತಮ್ಮಜಿಗೋಸ್ಕರ ಅಳುತ್ತಿದ್ದರು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ನಾಲ್ಕನೇದಾಗಿ, ಸಬ್ಬತ್ತಿನ ದಿನವನ್ನು ಜ್ಞಾಪಕ ಮಾಡಿಕೋ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಆದರೆ ಅಲ್ಲಿ ದೇವರ ಯಾಜಕರುಗಳು ಸೂರ್ಯನಿಗೆ ನಮಸ್ಕಾರ ಮಾಡಿದರು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಇವತ್ತು ಪೋಪ್ ಮಾರ್ಗದ ಕಥೋಲಿಕ ಸಭೆ ಇದೇ ರೀತಿಯಾದಂಥ ಜಾರತ್ವವನ್ನು ಮಾಡಿ ಅಸಹ್ಯವಾದ ಕಾರ್ಯಗಳನ್ನು ಸಭೆಗೆ ಪರಿಚಯಿಸಿದೆ. ಸಕಲ ಜನರು ತಪ್ಪಾದಂತಹ ಒಂದು ದ್ರಾಕ್ಷರಸವನ್ನು ಕುಡಿದು ಮತ್ತರಾಗಿದ್ದಾರೆ ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಇಷ್ಟು ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ಇನ್ನೂ ಸಹ ಅನೇಕ ವಿಚಾರಗಳನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸಭೆಗೆ ಕ್ರಿಸ್ತನೇ ತಲೆಯಾಗಿದ್ದಾನೆ, ಆದರೆ ಪೋಪ್ ಹೇಳ್ತಕ್ಕಂಥವರಾಗಿದ್ದಾರೆ ಸಭೆಗೆ ನಾನೇ ಮುಖ್ಯಸ್ಥ ಎಂಬುದಾಗಿ. ಸತ್ಯವೇದಕ್ಕೆ ಅನೇಕ ವಿಧವಾದಂತಹ ಬೆಲೆಯನ್ನು ನಾವು ಕೊಡಬೇಕು, ಅದು ಪರಿಶುದ್ಧವಾದಂತಹ ಸತ್ಯವೇದ. ಆದರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಇವರು ಸಂಪ್ರದಾಯಗಳನ್ನು ತಂದಿರತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನೇ ನಮ್ಮ ಮಹಾಯಾಜಕನಾಗಿದ್ದಾನೆ, ಆದರೆ ಇವರು ನಮ್ಮ ಯಾಜಕ ಎಂಬುದಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಈ ಕೊನೆಯ ಕಾಲದಲ್ಲಿ ಎರಡು ಅತಿ ಮುಖ್ಯವಾದಂತಹ ತಪ್ಪಾದ ಬೋಧನೆಯನ್ನು ಸಕಲ ಜನರಿಗೂ ಕುಡಿಸಿದ್ದಾನೆ. ದ ಗ್ರೇಟ್ ಸ್ಟ್ರಾಂಗೆಸ್ಟ್ ಡ್ರಿಂಕ್, ಸ್ಟ್ರಾಂಗೆಸ್ಟ್ ವೈನ್ ಎಂಬುದಾಗಿ ಇಂಗ್ಲಿಷ್ ಭಾಷೆಯಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಅತಿ ಜಾರತ್ವವೆಂಬ ದ್ರಾಕ್ಷರಸ ಯಾವುದು ಎಂಬುದಾಗಿ ನೋಡಬೇಕಾದರೆ ಎರಡಿದೆ ಪ್ರಿಯರೇ. ಒಂದು, ಭಾನುವಾರದ ಪವಿತ್ರತೆ, ಅದು ಸಬ್ಬತ್ತಿನಕ್ಕೆ 7ನೇ ದಿನ ಶನಿವಾರ ಸಬ್ಬತ್ತಿನಕ್ಕೆ ವಿರುದ್ಧವಾಗಿ ಮೊದಲನೆಯ ದಿನ ಭಾನುವಾರ ಪವಿತ್ರತೆಯನ್ನು ತಂದಿರತಕ್ಕಂಥದ್ದು ಅತ್ಯಂತ ಅತಿ ಜಾರತ್ವವನ್ನು ಸಕಲ ಜನಗೂ ಕುಡಿಸಿದ್ದಾರೆ. ಎರಡನೇದಾಗಿ, ಆತ್ಮಕ್ಕೆ ಸಾವಿಲ್ಲ ಅನ್ನುವಂತಹ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಸತ್ತವರು ಕ್ರಿಸ್ತನ ಎರಡನೇ ಬರಣದವರೆಗೂ ಸಹ ಅವರು ತಮ್ಮ ತಮ್ಮ ಸಮಾಧಿಗಳಲ್ಲಿ ಇರತಕ್ಕಂಥವರಾಗಿದ್ದಾರೆ ಎಂಬುದಾಗಿ. ಆದರೆ ಅಂದು ಆದಾಮ ಅವಳಿಗೆ ಸರ್ಪನು ಹೇಳಿದ ಸುಳ್ಳನ್ನು ಇವತ್ತು ಅವರು ಇನ್ನೂ ಸಹ ಅದಕ್ಕೆ ಜೀವಂತವಾಗಿ ಇಟ್ಟುಕೊಂಡು ಸತ್ತವರು ಅವರು ಪರಲೋಕಕ್ಕೆ ಹೋಗ್ತಕ್ಕಂಥವರಾಗಿದ್ದಾರೆ, ಅವರ ಆತ್ಮ ಹೋಗ್ತಕ್ಕಂಥವರಾಗಿದ್ದಾರೆ, ಅವರ ಆತ್ಮ ಅಲ್ಲಿ ಇಲ್ಲಿ ಅಲಿತಕ್ಕಂಥದ್ದಾಗಿದೆ ಎಂಬುದಾಗಿ. ಇಂದು ಈ ಎರಡು ದೊಡ್ಡ ವಂಚನೆ ಈ ಬ್ಯಾಬಿಲೋನ್ ಮಹಾನಗರಿ ಮಾಡ್ತಕ್ಕಂಥದ್ದಾಗಿದೆ. ಸಕಲ ಜನರಿಗೂ ಸಹ ಈ ಎರಡು ವಿಧವಾದಂತಹ, ಒಂದು ಭಾನುವಾರದ ಪವಿತ್ರತೆ, ಆತ್ಮಕ್ಕೆ ಸಾವಿಲ್ಲ, ಅನ್ನುವಂತಹ ಎರಡು ವಿಚಾರಗಳನ್ನು, ಸಂಡೇ ಸೀಕ್ರೆಟ್ನೆಸ್ ಆ್ಯಂಡ್ ಇಮ್ಮಾರ್ಟಲಿಟಿ ಆಫ್ ಸೋಲ್ ಅನ್ನುವಂತಹ ಎರಡು ವಿಚಾರಗಳನ್ನು ಇಡೀ ಸಕಲ ಜನರಿಗೂ ಸಹ ಕುಡಿಸಿ ಒಂದೇ ಮರದ ಕೆಳಗಡೆ ಎಲ್ಲ ಜನಗಳನ್ನು ತೆಗೆದುಕೊಂಡು ಬರಬೇಕು ಎಂಬುದಾಗಿ ಈ ಒಂದು ಸಭೆ ಆತ್ಮಿಕ ಬಾಬಿಲೋನ್ ಮಾಡ್ತಕ್ಕಂಥದ್ದಾಗಿದೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಈ ತಪ್ಪಾದ ಬೋಧನೆಯಿಂದ ಬಿದ್ದು ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಅದಕ್ಕೋಸ್ಕರವೇ ದೇವರು ಪ್ರಕಟಣೆ ಪುಸ್ತಕ 18:1-5 ನಾವು ಓದುವುದಾದರೆ ಅದರಲ್ಲಿ ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ ಎಂಬುದಾಗಿ ದೇವರು ಎಚ್ಚರಿಕೆ ಶಬ್ದವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಹಾಗಾಗಿ ಈ ಎಚ್ಚರಿಕೆ ಶಬ್ದಕ್ಕೆ ನೀವು ಇವತ್ತು ಕಿವಿಗೊಡುವುದಾದರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳದೆ ದೇವರ ಕಡೆಗೆ ತಿರುಗೋಣ. ಯಾಕೆಂದರೆ ದೇವರು ನಮ್ಮನ್ನು ಕರೀತಕ್ಕಂಥನಾಗಿದ್ದಾನೆ. ಈ ತಪ್ಪಾದ ಬೋಧನೆಯನ್ನು ಬಿಟ್ಟು ನಾವು ದೇವರ ಸತ್ಯಸಭೆ ಪ್ರಕಟಣೆ ಪುಸ್ತಕ 12 ತಿಳಿಸಲ್ಪಟ್ಟಿರತಕ್ಕಂತಹ ಆ ಗುಣಗಳಿಗೆ ದೇವರ ಆಜ್ಞೆಗಳನ್ನು ಕೈಗೊಂಡು ಆತನ ವಿಷಯವಾದಂತಹ ಸಾಕ್ಷಿ ಕೊಡತಕ್ಕಂತಹ ಆ ಒಂದು ಸಭೆಯಲ್ಲಿ ನಾವು ಸೇರುವುದಾದರೆ ಆ ಸಭೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಘಟ ಸರ್ಪನು ಅದರ ಮೇಲೆ ಯುದ್ಧ ಮಾಡ್ತಕ್ಕಂಥನಾಗಿದ್ದಾನೆ ಕೊನೆಯ ಕಾಲದಲ್ಲಿ ಎಂಬುದಾಗಿ. ಆ ಯುದ್ಧ ದೇವರ ಆಜ್ಞೆಗಳ ಮೇಲೆ. ನೀವು ದೇವರ ಆಜ್ಞೆಗಳನ್ನು ಕೈಗೊಳ್ಳದೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಹೋಗಿದ್ದಂಥ ಪಕ್ಷದಲ್ಲಿ ಈ ದಿನದಲ್ಲಿ ದೇವರು ನಿಮ್ಮನ್ನು ಕರೀತಕ್ಕಂಥನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳದೆ ಹೌದು ನಾನು ಬಾಬಿಲೋನ್ ಎಂದರೆ ಏನು ಎಂಬುದನ್ನು ಅರ್ತುಕೊಂಡೇ ತಪ್ಪಾದ ಬೋಧನೆಗಳಿಂದ ನಾನು ಹೊರಬಂದು ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ತೇನೆ ಎಂಬುದಾಗಿ ಹೇಳುವುದಾದರೆ ನನ್ನ ಸಂಗಡ ತಲೆಬಾಗಿ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ ಸರ್ವಸೃಷ್ಟಿಕರ್ತನೆ, ಹೌದು ಸ್ವಾಮಿ, ಬಾಬಿಲೋನ್ ಎರಡು ತಪ್ಪಾದ ಬೋಧನೆಗಳು ಸ್ವಾಮಿ, ಭಾನುವಾರದ ಪವಿತ್ರತೆ ಮತ್ತು ಆತ್ಮಕ್ಕೆ ಸಾವಿಲ್ಲ ಎನ್ನುವಂಥ ವಿಚಾರದಲ್ಲಿ ಇಡೀ ಲೋಕದ ಸಕಲ ಜನಗಳನ್ನು ಒಟ್ಟಾಗಿ ಸೇರಿಸಲು ಪ್ರಯತ್ನಿಸತಕ್ಕಂಥದ್ದಾಗಿದೆ. ಆದರೆ ಸ್ವಾಮಿ, ಇದು ಸತ್ಯವೇದಕ್ಕೆ ವಿರುದ್ಧವಾಗಿದೆ ಎಂದು ಈ ದಿನದಲ್ಲಿ ತೀರ್ಮಾನ ಮಾಡಿಕೊಂಡು ತಮ್ಮ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಅವರು ಬೈಬಲನ್ನು ಬಿಟ್ಟು ಹೊರಬಂದು ಸ್ವಾಮಿ ನಿನ್ನ ಸತ್ಯ ಸಭೆಯಲ್ಲಿ ಸೇರುವುದರ ಮೂಲಕವಾಗಿ ಪರಲೋಕದ ಮಕ್ಕಳಾಗಿ ಜೀವಿಸುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.